ಓಂ ಶಾಂತಿ. ತಾರೀಕು 22/4/2026 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನೀವು ತಂದೆಯ ನೆನಪಿನಿಂದ ಅಕ್ಯುರೇಟ್ ಆಗಿರಿ. ಆಗ ನಿಮ್ಮ ಮುಖಪುಟವು ಸದಾ ಖುಷಿಯಿಂದ ಮಿಂಚುತ್ತಿರುತ್ತದೆ. ಪ್ರಶ್ನೆ: ನೆನಪಿನಲ್ಲಿ ಕುಳಿತುಕೊಳ್ಳುವ ವಿಧಾನ ಯಾವುದು ಹಾಗೂ ಅದರಿಂದಾಗುವ ಲಾಭವೇನು? ಉತ್ತರ: ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿಯಿಂದ ಎಲ್ಲ ಉದ್ಯೋಗ ವ್ಯವಹಾರಗಳನ್ನು ಪಂಚಾಯಿತಿಯನ್ನು ಮರೆತು ತನ್ನನ್ನು ದೇಹಿ ಎಂದು ತಿಳಿದು ದೇಹ ಮತ್ತು ದೇಹದ ಸಂಬಂಧಗಳದು ದೊಡ್ಡ ಜಾಲವಿದೆ. ಆ ಜಾಲವನ್ನು ಪಾರು ಮಾಡಿ ದೇಹಾಭಿಮಾನದಿಂದ ದೂರ ಹೋಗಿ. ಅಂದರೆ ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಬದುಕಿದ್ದಂತೆಯೇ ಎಲ್ಲವನ್ನು ಮರೆತು ಒಬ್ಬ ತಂದೆಯ ನೆನಪಿನಲ್ಲಿರಿ. ಇದು ಅಶರೀರಿ ಸ್ಥಿತಿಯಾಗಿದೆ. ಇದರಿಂದ ಆತ್ಮದ ತುಕ್ಕು ಕಳೆಯುತ್ತಾ ಹೋಗುವುದು. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಇದಕ್ಕೆ ಧ್ಯಾನದಲ್ಲಿ ಅಥವಾ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಎಂದು ಹೇಳುತ್ತಾರೆ. ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ಅನುಭವ ಮಾಡುತ್ತಿದ್ದೀರಿ, ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದೀರಿ, ಆದರೆ ಯಾತ್ರೆಯಲ್ಲಿಯೇ ಇದ್ದೀರಿ. ಈ ಯಾತ್ರೆಯನ್ನು ಕಲಿಸುವಂತಹ ತಂದೆಯು ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕರಾಗಿದ್ದಾರೆ. ನೀವು ಆತ್ಮೀಕ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ವರ್ಣ ಅಥವಾ ಕುಲವೆಂದು ಹೇಳುತ್ತಾರೆ. ಈಗ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಅನ್ಯ ಸತ್ಸಂಗಗಳಲ್ಲಿ ಅವರು ಕುಳಿತುಕೊಂಡರೂ ಸಹ ಗುರುವಿನ ನೆನಪು ಬರುವುದು. ಗುರುಗಳು ಬಂದು ಪ್ರವಚನವನ್ನು ತಿಳಿಸಲಿ ಎಂದು ಬುದ್ಧಿಯಲ್ಲಿರುತ್ತದೆ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ. ನೀವು ತುಕ್ಕನ್ನು ಇಳಿಸಿಕೊಳ್ಳಲು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ತಂದೆಯ ಆದೇಶವಾಗಿದೆ ನೆನಪಿನಿಂದಲೇ ತುಕ್ಕು ಇಳಿಯುವುದು. ಏಕೆಂದರೆ ನಾನೇ ಪತೀತ ಪಾವನನಾಗಿದ್ದೇನೆ. ನಾನು ಯಾರದೇ ನೆನಪಿನಿಂದ ಬರುವುದಿಲ್ಲ. ನಾನು ಬರುವ ಸಮಯವು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಯಾವಾಗ ಪತೀತ ಪ್ರಪಂಚವು ಪರಿವರ್ತನೆಯಾಗಿ ಪಾವನ ಪ್ರಪಂಚ ಆಗಬೇಕೋ, ಆದಿಸನಾತನ ದೇವಿ ದೇವತಾ ಧರ್ಮವು ಯಾವುದು ಪ್ರಾಯಲೋಪವಾಗಿದೆಯೋ ಅದನ್ನು ಪುನಃ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತೇನೆ. ಈ ಬ್ರಹ್ಮಾರವರಿಗಾಗಿಯೇ ತಿಳಿಸಲಾಗಿದೆ. ಬ್ರಹ್ಮಸೋ ವಿಷ್ಣು, ವಿಷ್ಣುಸೋ ಬ್ರಹ್ಮ ಸೆಕೆಂಡಿನಲ್ಲಿ ಆಗುತ್ತಾರೆ. ಮತ್ತೆ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5000 ವರ್ಷಗಳು ಹಿಡಿಸುತ್ತದೆ. ಇವು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿದೆ. ನೀವು ಶೂದ್ರರಾಗಿದ್ದವರೇ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ನೀವು ಬ್ರಾಹ್ಮಣರಾಗುತ್ತೀರಿ. ಆಗ ನಿಮ್ಮಲ್ಲಿರುವ ತುಕ್ಕು ತೆಗೆಯಲು ಶಿವತಂದೆಯು ಬ್ರಹ್ಮಾರವರ ಮೂಲಕ ಈ ನೆನಪಿನ ಯಾತ್ರೆಯನ್ನು ಕಳಿಸಿಕೊಡುತ್ತಾರೆ. ಈ ರಚನೆಯ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನಂತೂ ತಿಳಿದುಕೊಂಡಿರಿ. ಇದರಲ್ಲಿ ನಿಧಾನ ಆಗುವುದಿಲ್ಲ. ಈಗ ಇರುವುದು ಸಹ ಕಲಿಯುಗವೇ. ಈಗ ಕಲಿಯುಗದ ಆದಿ ಎಂದು ಅವರು ಕೇವಲ ಹೇಳುತ್ತಾರೆ, ಆದರೆ ತಂದೆಯು ತಿಳಿಸುತ್ತಾರೆ ಇದು ಕಲಿಯುಗದ ಅಂತ್ಯವಾಗಿದೆ. ಘೋರ ಅಂಧಕಾರವಿದೆ. ನಿಮಗೆ ಇವೆಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ನೀವು ಮಕ್ಕಳು ಮುಂಜಾನೆಯಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಕುಳಿತುಕೊಳ್ಳಿ. ಇಲ್ಲದಿದ್ದರೆ ಮಾಯೆಯ ಬಿರುಗಾಳಿ ಬರುತ್ತದೆ. ಉದ್ಯೋಗ ವ್ಯವಹಾರಗಳ ಕಡೆ ಬುದ್ಧಿಯೋಗವು ಹೋಗುತ್ತದೆ. ಇದೆಲ್ಲವೂ ಹೊರಗಿನ ಪ್ರಪಂಚ ಅಲ್ಲವೇ? ಹೇಗೆ ಜೇಡರ ಹುಳು ಎಷ್ಟೊಂದು ಜಾಲವನ್ನು ಕಟ್ಟುತ್ತದೆ, ಎಲ್ಲವನ್ನೂ ಆವರಿಸಿಕೊಳ್ಳುತ್ತದೆ. ದೇಹದ ಪ್ರಪಂಚವು ಎಷ್ಟೊಂದಿದೆ? ಚಿಕ್ಕಪ್ಪ, ದೊಡ್ಡಪ್ಪ, ಗುರು, ಗೋಸ, ಎಷ್ಟು ದೊಡ್ಡ ಜಾಲವು ಕಂಡುಬರುತ್ತದೆ. ದೇಹ ಸಹಿತವಾಗಿ ಇದೆಲ್ಲವನ್ನು ದೂರ ಸರಿಸಬೇಕು. ಒಂಟಿ ದೇಹಿ ಆಗಬೇಕಾಗಿದೆ. ಮನುಷ್ಯರು ಶರೀರವನ್ನು ಬಿಟ್ಟಾಗ ಎಲ್ಲವನ್ನು ಮರೆತು ಹೋಗುತ್ತಾರೆ. ತಾವು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಈ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಂಬ ಜ್ಞಾನವು ಬುದ್ಧಿಯಲ್ಲಿದೆ. ತಂದೆಯು ತಿಳಿಸುತ್ತಾರೆ, ಜ್ಞಾನವನ್ನು ಕೇಳಲು ಬರದಿದ್ದರೆ ಕೇವಲ ನೆನಪು ಮಾಡಿ. ಹೇಗೆ ಬ್ರಹ್ಮ ತಂದೆಯು ತಂದೆಯನ್ನು ನೆನಪು ಮಾಡುತ್ತಾರೆ, ಕನ್ಯೆಯು ಪತಿಯನ್ನು ನೆನಪು ಮಾಡುತ್ತಾಳೆ. ಏಕೆಂದರೆ ಪತಿಯೇ ಪರಮೇಶ್ವರನಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆಯೊಂದಿಗಿನ ಬುದ್ಧಿಯು ಪತಿಯ ಕಡೆ ಹೊರಟು ಹೋಗುತ್ತದೆ. ಇಲ್ಲಂತೂ ಇವರು ಪತಿಯರಿಗೂ ಪತಿ ವರನಾಗಿದ್ದಾರಲ್ಲವೇ? ನೀವೆಲ್ಲರೂ ವಧುಗಳಾಗಿದ್ದೀರಿ. ಎಲ್ಲರೂ ಭಗವಂತನ ಭಕ್ತಿ ಮಾಡುವವರಾಗಿದ್ದಾರೆ. ಎಲ್ಲ ಭಕ್ತಿನಿಯರು ರಾವಣನ ಬಂಧನದಲ್ಲಿದ್ದಾರೆ. ಅಂದಾಗ ಅವಶ್ಯಕವಾಗಿ ತಂದೆಗೆ ದಯೆ ಬರುತ್ತದೆ ಅಲ್ಲವೇ? ತಂದೆಯು ದಯಾಹೃದಯಿಯಾಗಿದ್ದಾರೆ, ಅವರಿಗೆ ದಯಾಸಾಗರನೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಗುರುಗಳಂತೂ ಅನೇಕ ಪ್ರಕಾರದವರಿದ್ದಾರೆ. ಯಾರು ಸ್ವಲ್ಪ ಶಿಕ್ಷಣ ಕೊಡುವರೋ ಅವರಿಗೆ ಗುರುವೆಂದು ಹೇಳಿಬಿಡುತ್ತಾರೆ, ಇಲ್ಲಂತೂ ತಂದೆಯು ಸಮ್ಮುಖದಲ್ಲಿ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮನ ಹೊರತು ಮತ್ತಾರಿಗೂ ರಾಜಯೋಗವನ್ನು ಕಲಿಸುವುದು ಬರುವುದೇ ಇಲ್ಲ. ಪರಮಾತ್ಮನೇ ಬಂದು ರಾಜಯೋಗವನ್ನು ಕಲಿಸಿದ್ದರೂ ಮತ್ತೆ ಅದರಿಂದೇನಾಯಿತು? ಇದು ಯಾರಿಗೂ ತಿಳಿದಿಲ್ಲ. ಗೀತೆಯ ಪ್ರಮಾಣವನ್ನು ಅನೇಕರು ಕೊಡುತ್ತಾರೆ. ಚಿಕ್ಕ ಕುಮಾರಿಯರು ಸಹ ಗೀತೆಯನ್ನು ಕಂಠಪಾಠ ಮಾಡುತ್ತಾರೆ. ಆಗ ಅವರದು ಸ್ವಲ್ಪ ಮಹಿಮೆಯಾಗುತ್ತದೆ. ಗೀತೆಯೇನು ಮರೆಯಾಗಿಲ್ಲ, ಗೀತೆಗೆ ಬಹಳ ಮಹಿಮೆ ಇದೆ. ಗೀತಾ ಜ್ಞಾನದಿಂದಲೇ ತಂದೆಯು ಇಡೀ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಾರೆ. ನಿಮ್ಮ ಕಾರ್ಯವನ್ನು ಕಲ್ಪತರು, ಕಲ್ಪವೃಕ್ಷದ ಸಮಾನ ಅಥವಾ ಅಮರರನ್ನಾಗಿ ಮಾಡಿಬಿಡುತ್ತೀರಿ. ನೀವು ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತೀರಿ, ತಂದೆಯ ಆಹ್ವಾನ ಮಾಡುವುದಿಲ್ಲ. ನೀವು ತಂದೆಯ ನೆನಪಿನಲ್ಲಿದ್ದು ಉನ್ನತಿ ಮಾಡಿಕೊಳ್ಳುತ್ತಿದ್ದೀರಿ. ತಂದೆಯ ಆದೇಶದಂತೆ ನಡೆಯುವ ಉಮಂಗವು ಇರಬೇಕು. ನಾವು ಶಿವತಂದೆಯನ್ನು ನೆನಪು ಮಾಡಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆ, ಅಂದರೆ ಶಿವತಂದೆಯ ಜೊತೆ ಸೇವಿಸುತ್ತೇವೆ. ಅಂಗಡಿಯಲ್ಲಿಯೂ ಅಲ್ಪ ಸ್ವಲ್ಪ ಸಮಯವೂ ಸಿಕ್ಕಿಯೇ ಸಿಗುತ್ತದೆ. ತಂದೆಗೆ ಪತ್ರ ಬರೆಯುತ್ತಾರೆ. ಕುರ್ಚಿಯ ಮೇಲೆ ಕುಳಿತುಕೊಂಡಾಗ ನೆನಪಿನಲ್ಲಿ ಕುಳಿತು ಬಿಡುತ್ತೇವೆ. ಆದ್ದರಿಂದಲೇ ಬಂದು ನೋಡುತ್ತಾರೆ. ಆಗ ಕುಳಿತು ಕುಳಿತಿದ್ದಂತೆಯೇ ಇವರು ಮೌನವಾಗಿ ಬಿಡುತ್ತಾರೆ, ಅರ್ಥಾತ್ ಅಶರೀರಿಯಾಗಿ ಬಿಡುತ್ತಾರೆ. ಕೆಲವರ ಕಣ್ಣುಗಳು ಮುಚ್ಚಲ್ಪಡುತ್ತವೆ, ಇನ್ನು ಕೆಲವರ ಕಣ್ಣುಗಳು ತೆರೆದಿರುತ್ತಾರೆ. ಇನ್ನು ಕೆಲವರು ಈ ರೀತಿ ಕುಳಿತಿರುತ್ತಾರೆ, ಅವರಿಗೆ ಏನೂ ಕಾಣುವುದಿಲ್ಲ, ಹೀಗೆ ಮಾಯವಾದಂತೆ ಇರುತ್ತಾರೆ. ಅಂದರೆ ತಂದೆಯವರ ಬುದ್ಧಿಯ ದಾರವನ್ನು ಸೆಳೆದರು. ಅವರು ಮೂಜಿನಲ್ಲಿ ಕುಳಿತಿರುತ್ತಾರೆ. ಅವರೊಂದಿಗೆ ನಿಮಗೆ ಏನಾಯಿತೆಂದರೆ ಯಾರಾದರೂ ಕೇಳುತ್ತಾರೆ, ಆಗ ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಹೇಳುತ್ತಾರೆ. ನಾವು ತಂದೆಯ ಬಳಿಗೆ ಹೋಗಬೇಕೆಂದು ಬುದ್ಧಿಯಲ್ಲಿರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿರುವುದರಿಂದ ನೀವು ನನ್ನ ಬಳಿಗೆ ಬಂದು ಬಿಡುತ್ತೀರಿ. ಪವಿತ್ರರಾಗದೆ ಅಲ್ಲಿ ಹೋಗಲು ಸಾಧ್ಯವಿಲ್ಲ ಅಂದ ಮೇಲೆ ಈಗ ಪವಿತ್ರರಾಗುವುದು ಹೇಗೆ? ಅದನ್ನು ತಂದೆಯೇ ತಿಳಿಸುತ್ತಾರೆ. ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ. ನೀವು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದರೆ ಅನ್ಯರ ಕಲ್ಯಾಣವನ್ನು ಮಾಡಿರಿ. ನೀವು ಅನ್ಯರ ಕಲ್ಯಾಣ ಮಾಡುವ ತಂದೆಯ ಪರಿಚಯವನ್ನು ಕೊಡುವ ಪುರುಷಾರ್ಥವನ್ನು ಅವಶ್ಯಕವಾಗಿ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿಯೂ ಸಹ ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು ಹೇಳಿ ನೆನಪು ಮಾಡುತ್ತಾರೆ. ಹೀಗೆ ಕೂಗುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ. ತಂದೆಯು ನೀವು ಮಕ್ಕಳನ್ನು ತಮ್ಮ ಸಮಾನ ಕಲ್ಯಾಣಕಾರಿಯನ್ನಾಗಿ ಮಾಡುತ್ತಾರೆ. ಮಾಯೆಯು ಎಲ್ಲರನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದೆ. ಲೌಕಿಕ ತಂದೆಯೂ ಸಹ ಮಕ್ಕಳ ನಡವಳಿಕೆಯು ಸರಿ ಇಲ್ಲದಿರುವುದನ್ನು ನೋಡಿದರೆ ನೀನು ಬುದ್ಧಿಹೀನನಾಗಿದ್ದಯ್ಯ ಎಂದು ಹೇಳುತ್ತಾರೆ. ಒಂದು ವರ್ಷದಲ್ಲಿಯೇ ತಂದೆಯ ಎಲ್ಲ ಆಸ್ತಿಯನ್ನು ಕಳೆದು ಬಿಡುತ್ತಾರೆ. ಅದೇ ರೀತಿ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ, ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ, ಈಗ ನಿಮ್ಮ ಚಲನೆಯಲ್ಲಾದರೂ ನೋಡಿಕೊಳ್ಳಿ, ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ಎಷ್ಟು ಅದ್ಭುತವಾದ ಆಟವಾಗಿದೆ. ಭಾರತದ ಎಷ್ಟೊಂದು ಅವನತಿಯಾಗಿ ಬಿಡುತ್ತದೆ, ಇದು ಭಾರತವಾಸಿಗಳ ಅವನತಿಯಾಗಿದೆ. ನಾವು ಬಹಳ ಕೆಳಗಿದ್ದೇವೆ, ಕಲಿಯುಗಿ ತಮೋ ಪ್ರಧಾನರಾಗಿದ್ದೇವೆ ಎಂಬುದನ್ನು ಅವರು ತಿಳಿದುಕೊಳ್ಳುವುದೇ ಇಲ್ಲ. ಭಾರತವು ಸ್ವರ್ಗವಾಗಿತ್ತು, ಅರ್ಥಾತ್ ಮನುಷ್ಯರು ಸ್ವರ್ಗವಾಸಿಗಳಾಗಿದ್ದರು. ಈಗ ಅದೇ ಮನುಷ್ಯರು ನರಕವಾಸಿಗಳಾಗಿದ್ದಾರೆ. ಈ ಜ್ಞಾನವು ಯಾರಲ್ಲಿಯೂ ಇಲ್ಲ, ಬ್ರಹ್ಮ ತಂದೆಗೂ ಸಹ ತಿಳಿದಿರಲಿಲ್ಲ. ಈಗ ಬುದ್ಧಿಯಲ್ಲಿ ಚಮತ್ಕಾರ ಬಂದಿದೆ. 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಏಣಿಯನ್ನು ಅವಶ್ಯಕವಾಗಿ ಕೆಳಗಿಳಿಯಬೇಕು. ಮೇಲೇರಲು ಸ್ಥಳವೂ ಇಲ್ಲ, ಇಳಿಯುತ್ತಾ ಇಳಿಯುತ್ತಾ ಪತೀತರಾಗಬೇಕು. ಈ ಮಾತು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಂದೆಯು ನೀವು ಮಕ್ಕಳಿಗೆ ತಿಳಿಸಿದ್ದಾರೆ, ಮತ್ತೆ ನೀವು ಭಾರತವಾಸಿಗಳಿಗೆ ತಿಳಿಸುತ್ತೀರಿ. ನೀವು ಸ್ವರ್ಗವಾಸಿಗಳಾಗಿದ್ದೀರಿ, ಈಗ ನರಕವಾಸಿಯಾಗಿದ್ದೀರಿ. ನಿಮಗೆ 84 ಜನ್ಮಗಳಿವೆ, ಪುನರ್ಜನ್ಮವಂತೂ ಎಲ್ಲರೂ ಒಪ್ಪುತ್ತಾರಲ್ಲವೇ? ಅಂದಾಗ ಎಲ್ಲರೂ ಅವಶ್ಯಕವಾಗಿ ಕೆಳಗಿಳಿಯಬೇಕು. ಎಷ್ಟು ಪುನರ್ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ. ಈ ಸಮಯದಲ್ಲಿ ನೀವು ಅನುಭವ ಮಾಡುತ್ತೀರಿ, ನಾವು ಪಾವನ ದೇವಿ ದೇವತೆಗಳಾಗಿದ್ದೆವು,
ನಂತರ ರಾವಣನು ಪತಿತರನ್ನಾಗಿ ಮಾಡಿದನು. ಮತ್ತೆ ಶೂದ್ರರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ತಂದೆಯೇ ಬಂದು ಉದಿಸಬೇಕಾಗುತ್ತದೆ.
ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ಆ ಸಮಯವು ಬಹುಬೇಗನೆ ಬರಲಿದೆ. ಯಾವಾಗ ಎಲ್ಲರಿಗೂ ಸಹ ಇದು ಅರ್ಥವಾಗುವುದು? ಹೇಗಿದ್ದವರು ಏನಾಗಿ ಬಿಟ್ಟಿದ್ದಾರೆ? ನಾಟಕವು ಹೇಗೆ ಮಾಡಲ್ಪಟ್ಟಿದೆ? ನಾವು ಲಕ್ಷ್ಮೀನಾರಾಯಣರಂತೆ ಆಗಬಹುದೆಂದು ಯಾರಿಗೂ ಸ್ವಪ್ನದಲ್ಲಿಯೂ ಇರಲಿಲ್ಲ. ತಂದೆಯು ಎಷ್ಟೊಂದು ಸ್ಮೃತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ತಂದೆಯಿಂದ ಈಗ ಆಸ್ತಿಯನ್ನು ಪಡೆದುಕೊಳ್ಳಬೇಕೆಂದರೆ ಶ್ರೀಮತದಂತೆ ನಡೆಯಬೇಕು, ನೆನಪಿನ ಯಾತ್ರೆಯ ಅಭ್ಯಾಸ ಮಾಡಬೇಕು. ನಿಮಗೆ ತಿಳಿದಿದೆ, ಪಾದ್ರಿಗಳು ತಿರುಗಾಡಲು ಹೋಗುತ್ತಾರೆಂದರೆ ಎಷ್ಟೊಂದು ಶಾಂತಿಯುತವಾಗಿ ನಡೆಯುತ್ತಾರೆ. ಅವರು ಕ್ರಿಸ್ತನ ನೆನಪಿನಲ್ಲಿರುತ್ತಾರೆ, ಕ್ರಿಸ್ತನ ಜೊತೆ ಅವರ ಪ್ರೀತಿ ಇದೆ. ನೀವು ಆತ್ಮೀಕ ಮಾರ್ಗದರ್ಶಕರು, ಪ್ರೀತಿ ಬುದ್ಧಿಯ ಪರಮಪ್ರಿಯ ಪರಮಪಿತ ಪರಮಾತ್ಮನ ಜೊತೆ ಇದೆ. ಇದನ್ನು ತಿಳಿದುಕೊಂಡಿದ್ದೀರಿ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಲ್ಪದ ಹಿಂದಿನ ತರಹ ರಾಜಧಾನಿಯು ಅವಶ್ಯಕವಾಗಿ ಸ್ಥಾಪನೆಯಾಗುವುದು. ಯಾರೆಷ್ಟು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯುವರೋ ಅವರೇ ಪಡೆಯುವರು. ತಂದೆಯು ಬಹಳ ಒಳ್ಳೊಳ್ಳೆಯ ಮತವನ್ನು ನೀಡುತ್ತಾರೆ, ಆದರೂ ಸಹ ಗ್ರಹಚಾರವು ಈ ರೀತಿ ಕುಳಿತುಕೊಳ್ಳುತ್ತದೆ, ಶ್ರೀಮತದಂತೆ ನಡೆಯುವುದು ಇಲ್ಲ. ನಿಮಗೆ ತಿಳಿಸಿದೆ, ಶ್ರೀಮತದಂತೆ ನಡೆಯುವುದರಲ್ಲಿಯೇ ವಿಷಯವಿದೆ, ನಿಶ್ಚಯ ಬುದ್ಧಿಯಲ್ಲಿಯೇ ವಿಜಯವಿದೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮತದಂತೆ ನಡೆಯಿರಿ. ಈ ಬ್ರಹ್ಮಾರವರು ಮತ ಕೊಡುತ್ತಾರೆಂದು ಏಕೆ ತಿಳಿಯುತ್ತೀರಿ? ಯಾವಾಗಲೂ ಶಿವತಂದೆಯು ಸಲಹೆ ನೀಡುತ್ತಾರೆಂದು ತಿಳಿಯಿರಿ. ಅವರಂತೂ ಸೇವೆಯ ಮತವನ್ನೇ ಕೊಡುತ್ತಾರೆ. ಬಾಬಾ, ಈ ವ್ಯಾಪಾರ ಮಾಡುವುದೇ ಎಂದು ಕೆಲವರು ಕೇಳುತ್ತಾರೆ. ತಂದೆಯು ಈ ಮಾತುಗಳಿಗಾಗಿ ಮಾತು ಕೊಡುವುದಿಲ್ಲ. ಹೇ ಪತೀತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನನ್ನನ್ನು ಕರೆಯುತ್ತೀರಿ. ಆದ್ದರಿಂದ ನಾನು ಆ ಯುಕ್ತಿಯನ್ನು ತಿಳಿಸುತ್ತೇನೆ. ಇದು ಬಹಳ ಸಹಜವಾಗಿದೆ. ನಿಮ್ಮ ಹೆಸರೇ ಆಗಿದೆ ಗುಪ್ತ ಸೇನೆ. ಇದಕ್ಕೆ ಅವರು ಸ್ಥೂಲ ಬಾಣ ಇತ್ಯಾದಿಗಳನ್ನು ತೋರಿಸಿದ್ದಾರೆ, ಆದರೆ ಇದರಲ್ಲಿ ಬಾಣ ಇತ್ಯಾದಿಯ ಮಾತಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆಯು ಬಂದು ಸತ್ಯವಾದ ಮಾರ್ಗವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಅರ್ಧಕಲ್ಪ ಸತ್ಯಖಂಡಕ್ಕೆ ಹೋಗುತ್ತೀರಿ. ಅಲ್ಲಿ ಮತ್ಯಾವುದೇ ಖಂಡ ಇರುವುದಿಲ್ಲ. ಯಾರಿಗೆ ತಿಳಿಸಿದರೂ ಸಹ ಅವರು ಒಪ್ಪುವುದೂ ಇಲ್ಲ. ಕೇವಲ ಭಾರತವೇ ಇರಲು ಹೇಗೆ ಸಾಧ್ಯ ಎನ್ನುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಆಗ ಮತ್ಯಾವುದೇ ಧರ್ಮಗಳಿರಲಿಲ್ಲ. ನಂತರ ವೃಕ್ಷವು ವೃದ್ಧಿ ಹೊಂದುತ್ತಾ ಇರುತ್ತದೆ. ನೀವು ಕೇವಲ ತಮ್ಮ ತಂದೆಯನ್ನು ತಮ್ಮ ಧರ್ಮ ಕರ್ಮವನ್ನು ಮರೆತು ಹೋಗಿದ್ದೀರಿ. ಒಂದು ವೇಳೆ ತನ್ನನ್ನು ದೇವೀ ದೇವತಾ ಧರ್ಮದವರೆಂದು ತಿಳಿದುಕೊಂಡಿದ್ದೇ ಆದರೆ ಅಶುದ್ಧ ಪದಾರ್ಥಗಳನ್ನು ಸೇವಿಸುವುದೇ ಇಲ್ಲ. ಆದರೂ ಸೇವಿಸುತ್ತಾರೆ, ಏಕೆಂದರೆ ಆ ಗುಣ ಇಲ್ಲ. ಆ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ಇಲ್ಲವಾದರೆ ನಮ್ಮ ಹಿರಿಯರು ಇಷ್ಟು ಪವಿತ್ರರಾಗಿದ್ದಾರೆ ಮತ್ತು ನಾವು ಪವಿತ್ರರಾಗಿ ಬಿಟ್ಟಿದ್ದೇವೆ ಎಂದು ಸಂಕೋಚವಾಗಬೇಕು. ಆದರೆ ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ನೀವೀಗ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಯಾವುದೇ ಮಾತಿದ್ದರೆ ನೀವು ಇದನ್ನು ಹೇಳಬಹುದು. ಈ ಮಾತನ್ನು ತಂದೆಯು ನಮಗೆ ಇನ್ನೂ ತಿಳಿಸಿಲ್ಲ. ಇಲ್ಲದಿದ್ದರೆ ವ್ಯರ್ಥ ಮಾತುಗಳಲ್ಲಿ ತಬ್ಬಿಬಾಗುತ್ತಾರೆ. ಆದ್ದರಿಂದ ತಿಳಿಸಿ, ನಾವಿನ್ನು ಓದುತ್ತಿದ್ದೇವೆ. ಎಲ್ಲವನ್ನು ಈಗಲೇ ತಿಳಿದುಕೊಂಡರೆ ಮತ್ತೆ ವಿನಾಶವಾಗಿ ಬಿಡುವುದು. ಆದರೆ ಇಲ್ಲ, ಇನ್ನೂ ಸಮಯವಿದೆ. ನಾವು ಓದುತ್ತಿದ್ದೇವೆ, ಅಂತಿಮದಲ್ಲಿ ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತುಕ್ಕು ಕಳೆಯುತ್ತಾ ಹೋಗುವುದು, ಸತೋಪ್ರಧಾನರಾಗಿ ಬಿಡುತ್ತೀರಿ. ಮತ್ತೆ ಈ ಪತೀತ ಪ್ರಪಂಚದ ವಿನಾಶವಾಗುವುದು. ಪರಮಾತ್ಮನು ಎಲ್ಲಿಯೋ ಅವಶ್ಯಕವಾಗಿ ಬಂದಿದ್ದಾರೆ ಮತ್ತು ಗುಪ್ತವಾಗಿದ್ದಾರೆ ಎಂಬ ಮಾತನ್ನು ಇತ್ತೀಚೆಗೆ ಕೆಲವರು ಹೇಳುತ್ತಾರೆ. ಸಮಯವಂತೂ ಖಂಡಿತವಾಗಿ ವಿನಾಶದ ಸಮಯ ಆಗಿದೆ ಅಲ್ಲವೇ? ತಂದೆಯು ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ. ಇವರು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಆಗ ಎಲ್ಲರೂ ಸೊಳ್ಳೆಗಳೋಪಾದಿಯಲ್ಲಿ ಶರೀರವನ್ನು ಬಿಡುತ್ತಾರೆ. ಇದನ್ನು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಏಕರಸವಾಗಿ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಕೆಲವರ ಯೋಗವು ಅಕ್ಯುರೇಟ್ ಆಗಿ ಇರುತ್ತದೆ, ಕೆಲವರದು ಅರ್ಧ ಗಂಟೆ, ಕೆಲವರದು 15 ನಿಮಿಷ, ಇನ್ನು ಕೆಲವರಂತೂ 1 ನಿಮಿಷವೂ ನೆನಪಿನಲ್ಲಿರುವುದಿಲ್ಲ. ನಾವು ಇಡೀ ಸಮಯ ತಂದೆಯ ನೆನಪಿನಲ್ಲಿರುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ಅಂದ ಮೇಲೆ ಅವರ ಮುಖಪುಟ ಸದಾ ಖುಷಿಯಿಂದ ಹೊಳೆಯುತ್ತಿರುವುದು. ಇಂತಹ ಮಕ್ಕಳಿಗೆ ಅತೀಂದ್ರಿಯ ಸುಖವಿರುತ್ತದೆ, ಬುದ್ಧಿ ಎಲ್ಲಿಯೂ ಅಲೆದಾಡುವುದಿಲ್ಲ, ಅವರು ಸುಖದ ಅನುಭವ ಮಾಡುತ್ತಾರೆ. ಬುದ್ಧಿಯೂ ಸಹ ಹೇಳುತ್ತದೆ, ಒಬ್ಬ ಪ್ರಿಯತಮನ ನೆನಪಿನಲ್ಲಿ ಕುಳಿತಿದ್ದರೆ ಎಷ್ಟೊಂದು ತುಕ್ಕು ಕಳೆಯಬಹುದು, ಮತ್ತು ಅದೇ ಹವ್ಯಾಸವಾಗಿ ಬಿಡುವುದು. ನೆನಪಿನ ಯಾತ್ರೆಯಿಂದ ನೀವು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಿ. ಚಕ್ರದ ನೆನಪು ಬಂದು ಬಿಡುತ್ತದೆ, ಕೇವಲ ನೆನಪಿನಲ್ಲಿರುವುದೇ ಪರಿಶ್ರಮವಾಗಿದೆ. ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರುತ್ತದೆ, ನೀವೀಗ ಮಾಸ್ಟರ್ ಬೀಜರೂಪರಾಗಿದ್ದೀರಿ. ನೆನಪಿನ ಜೊತೆಗೆ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ನೀವು ಭಾರತವಾಸಿಗಳೇ ಲೈಟ್ ಹೌಸ್ ಆಗಿದ್ದೀರಿ, ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸುತ್ತೀರಿ. ಅದನ್ನು ತಿಳಿಸಬೇಕಲ್ಲವೇ, ನೀವು ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತೀರಿ. ಆದ್ದರಿಂದ ನೀವು ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿದ್ದೀರಿ. ನಿಮ್ಮ ಸ್ವದರ್ಶನ ಚಕ್ರವು ಸುತ್ತುತ್ತಿರುತ್ತದೆ, ಹೆಸರನ್ನು ಬರೆಯಬೇಕಾಗಿದೆ
ಅಂದ ಮೇಲೆ ತಿಳಿಸಲು ಬೇಕಲ್ಲವೇ, ತಂದೆಯು ತಿಳಿಸುತ್ತಿರುತ್ತಾರೆ, ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ. ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರಿಗಾಗಿಯೇ ಸನ್ಮುಖದಲ್ಲಿ ಜ್ಞಾನದ ಮಳೆಯಾಗುವುದು.
ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಮ್ಮುಖದಲ್ಲಿ ಕೇಳುವಾಗ ಆನಂದವಾಗುತ್ತದೆ, ಎರಡನೆಯದಾಗಿ ಕ್ಯಾಸೆಟ್ನ ಮೂಲಕ ಕೇಳುವುದು, ಮೂರನೆಯದಾಗಿ ಮುರುಳಿ ಓದುವುದು. ಶಿವತಂದೆಯು ಬ್ರಹ್ಮಾರವರ ಮೂಲಕ ಎಲ್ಲವನ್ನೂ ತಿಳಿಸಿದ್ದಾರೆ, ಈ ಬ್ರಹ್ಮಾರವರು ಸಹ ತಿಳಿದುಕೊಂಡಿದ್ದಾರಲ್ಲವೇ. ಆದರೂ ಸಹ ನೀವು ಇದನ್ನೇ ತಿಳಿದುಕೊಳ್ಳಿ, ನಮಗೆ ಶಿವತಂದೆಯು ತಿಳಿಸುತ್ತಾರೆ. ಈ ರೀತಿ ತಿಳಿದುಕೊಳ್ಳದೇ ಇರುವ ಕಾರಣ ಬಹಳ ಉಲ್ಲಂಘನೆ ಮಾಡುತ್ತಾರೆ. ಶಿವತಂದೆಯು ಏನು ಹೇಳುವರು ಅದು ಕಲ್ಯಾಣಕಾರಿಯೇ ಆಗಿದೆ, ಬಲೆ ಅಕಲ್ಯಾಣವಾಗಬಹುದು, ಅದು ಸಹ ಕಲ್ಯಾಣದ ರೂಪದಲ್ಲಿ ಬದಲಾಗುವುದು. ಒಳ್ಳೆಯದು ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ತಂದೆಯ ಪ್ರತಿ ಆದೇಶದಂತೆ ನಡೆದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯೊಂದಿಗೆ ಸತ್ಯ ಸತ್ಯವಾದ ಪ್ರೀತಿಯನ್ನಿಡಬೇಕು. ನೆನಪಿನಲ್ಲಿಯೇ ಭೋಜನವನ್ನು ತಯಾರಿಸಬೇಕು ಹಾಗೂ ಸ್ವೀಕರಿಸಬೇಕು. ಎರಡು, ಆತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕು. ಅವಶ್ಯಕವಾಗಿ ತಂದೆಯ ಸಮಾನ ಕಲ್ಯಾಣಕಾರಿಯಾಗಬೇಕು. ವರದಾನ, ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಗ್ದಾದರವರ ಹೃದಯ ಸಿಂಹಾಸನಧಾರಿ ಭವ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಬ್ದಾದರವರ ಹೃದಯ ಸಿಂಹಾಸನಧಾರಿ ಆಗುವುದಾಗಿದೆ. ಆದರೆ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನ ಇರಬೇಕು. ಒಂದು ವೇಳೆ ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗಿದ್ದರೆ ಬಾಬ್ದಾದರವರು ಹೃದಯವೆಂಬ ಸಿಂಹಾಸನದಲ್ಲಿಯೂ ಸ್ಥಿತರಾಗಲು ಸಾಧ್ಯವಿಲ್ಲ. ಇದಕ್ಕಾಗಿ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯನ್ನಾಗಿ ಸ್ಥಿರವಾಗಿ ಬಿಡಿ. ಈ ಸಿಂಹಾಸನದಿಂದ ಮತ್ತೆ ಮತ್ತೆ ಏರುಪೇರಾಗಬಾರದು. ಇದರಿಂದ ಬಾಬ್ದಾದರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದು. ಸ್ಲೋಗನ್, ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆ, ಮಹಾನಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ನಿಮ್ಮ ಪ್ರತಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆ, ನವೀನತೆ ಇರಲಿ. ಬ್ರಾಹ್ಮಣ ಆತ್ಮರ ಮಾತು ಸಾಧಾರಣ ಮಾತಾಗಬಾರದು. ಇದೇ ಮಹಾಮಾತೆ ಮತ್ತು ಇದೇ ನವೀಕರಣವಾಗಿದೆ. ಮಧುರ ಮಾತು, ಮಧುರ ಸಂಸ್ಕಾರ, ಮಧುರ ಸ್ವಭಾವದ ಮೂಲಕ ಅನ್ಯರನ್ನು ಸಹ ಮುಖವನ್ನು ಮಧುರ ಮಾಡುತ್ತಿರುತ್ತೀರಿ. ಸದಾ ಅಥಕ್ ಭವ ಮತ್ತು ಮಧುರ ಭವದ ವರದಾನಗಳಿಂದ ಮುಂದುವರಿಯಿರಿ, ಹಾರುತ್ತಾ ನಡೆಯಿರಿ. ಓಂ ಶಾಂತಿ.